Now today I want to speak on faith. One mark of faith is
ಇವತ್ತು ನಾನು ನಂಬಿಕೆಯ ವಿಷಯದ ಮೇಲೆ ಮಾತನಾಡ್ತಾ ಇದ್ದೀನಿ. ನಂಬಿಕೆಯ ಒಂದು ಗುರುತು ಏನಪ್ಪಾ ಅಂದ್ರೆ
ಟೋಟಲ್ ಡಿಪೆಂಡೆನ್ಸ್ ಅಪಾನ್ ಗಾಡ್,
ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗುವುದು.
When I say I have faith in God, it means I'm totally dependent on God.
ನನಗೆ ದೇವರಲ್ಲಿ ನಂಬಿಕೆ ಇದೆ ಎಂಬುದಾಗಿ ಹೇಳುವುದರ ಅರ್ಥ ದೇವರ ಮೇಲೆ ನಾನು ಸಂಪೂರ್ಣವಾಗಿ ಅವಲಂಬಿತನಾಗಿದ್ದೇನೆ ಎಂದು ಹೇಳುವುದಾಗಿದೆ.
Not partially dependent on God and more dependent on myself.
ಭಾಗಶಃ ದೇವರ ಮೇಲೆ ಅವಲಂಬಿತನಾಗಿದ್ದೇನೆ, ಹೆಚ್ಚಾಗಿ ನನ್ನ ಮೇಲೆ ನಾನು ಅವಲಂಬಿತನಾಗಿದ್ದೇನೆ ಎಂದು ಹೇಳುವುದಲ್ಲ.
Or somewhat dependent on God and on myself.
ಅಥವಾ ಸ್ವಲ್ಪ ದೇವರ ಮೇಲೆ ಅವಲಂಬಿತನಾಗಿದ್ದೇನೆ, ಇನ್ನು ಸ್ವಲ್ಪ ನನ್ನ ಮೇಲೆ ಅವಲಂಬಿತನಾಗಿದ್ದೇನೆ ಅಂತ ಹೇಳುವುದಲ್ಲ.
I mean, take this matter of forgiveness of sins first of all.
ಮೊದಲನೆಯದಾಗಿ ಈ ಒಂದು ಪಾಪ ಕ್ಷಮಾಪಣೆಯ ವಿಷಯದ ಬಗ್ಗೆ ತೆಗೆದುಕೊಳ್ಳ್ರಿ.
Because that will make it very clear.
ಯಾಕಂದ್ರೆ ಅದು ಬಹಳವಾಗಿ ಸ್ಪಷ್ಟಪಡಿಸುತ್ತದೆ.
Do you think a person sins are forgiven?
ಒಬ್ಬ ವ್ಯಕ್ತಿಯ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರ ಕುರಿತಾಗಿ ಯೋಚಿಸುವಾಗ
who believes that they are partially forgiven because Jesus died on the cross.
Yesu Swami shilubeya mele marana hondiddakkagi bhagashaha kshamisalpattiddene athwa pattiddane anta yochisuvaga
and partially forgiven because he's also done a lot of good things.
Obba vyakti tanu olle kelasa madiddakkagi bhagashaha kshamisalpattiddene anta yochisuvaga
how many of you believe that?
Yestu jana idanna nambuttiri neevu?
Isn't it a total dependence on Christ alone?
ಇದು ಕ್ರಿಸ್ತನ ಮೇಲೆ ಮಾತ್ರ, ಆತನೊಬ್ಬನ ಮೇಲೆ ಅವಲಂಬಿತವಾಗಿರುವಂತದ್ದ ಇದು.
His work on the cross,
ಶಿಲುಬೆಯ ಮೇಲೆ ಆತನ ಕಾರ್ಯವು,
is the only basis on which our sins can be forgiven.
ಇದರ ಆಧಾರದ ಮೇಲೆ ಮಾತ್ರ ಪಾಪಗಳು ಕ್ಷಮಿಸಲ್ಪಟ್ಟಿರುವಂತದ್ದಾಗಿದೆ.
That's what I mean by total dependence. With zero works of mine.
ಅದೇ ಸಂಪೂರ್ಣವಾಗಿ ಅವಲಂಬಿತವಾಗುವುದು ಅಂತ ನಾನು ಹೇಳುವುದರ ಅರ್ಥವಾಗಿದೆ. ಆಗ ಅಲ್ಲಿ ನನ್ನ ಕಾರ್ಯವು ಶೂನ್ಯ.
Now in the same way,
ಅದೇ ರೀತಿಯಾಗಿ
the rest of our Christian life, the Bible says that
ನಮ್ಮ ಕ್ರೈಸ್ತ ಜೀವಿತದ ಮಿಕ್ಕ ಅವಧಿಯು ಸತ್ಯವೇದ ಈ ರೀತಿ ಹೇಳುತ್ತೆ,
righteous will live by faith.
ನೀತಿವಂತನು ನಂಬಿಕೆಯಿಂದ ಜೀವಿಸುವನು ಎಂಬುದಾಗಿ.
Now many of us start the Christian life right.
ಅನೇಕರು ನಮ್ಮಲ್ಲಿ ಕ್ರೈಸ್ತ ಜೀವಿತವನ್ನ ಸರಿಯಾಗಿ ಪ್ರಾರಂಭ ಮಾಡುತ್ತಾರೆ.
But we don't continue along the right way.
ಆದರೆ ನಾವು ಸರಿಯಾದ ಹಾದಿಯಲ್ಲೇ ನಾವು ಮುಂದುವರಿಯುವುದಿಲ್ಲ.
We start by recognizing that our forgiveness is entirely dependent on Christ's death on the cross.
ನಮ್ಮ ಕ್ಷಮಾಪಣೆಯು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದಿದ್ದರ ಮೇಲೆ ಅವಲಂಬಿತವಾಗಿದೆ ಸಂಪೂರ್ಣವಾಗಿ ಎಂದು ಗ್ರಹಿಸುವುದರ ಮೂಲಕ ನಾವು ಪ್ರಾರಂಭಿಸಿರುತ್ತೇವೆ.
But we don't believe that the rest of our Christian life.
ಆದರೆ ನಾವು ನಂಬುವುದಿಲ್ಲ ನಮ್ಮ ಕ್ರೈಸ್ತ ಜೀವಿತದ ಮಿಕ್ಕ ಅವಧಿಯನ್ನು ಜೀವಿಸಲು.
We need to entirely depend on the power of the Holy Spirit to live.
ಆ ರೀತಿಯ ಜೀವಿತವನ್ನ ಜೀವಿಸಲು ನಾವು ಸಂಪೂರ್ಣವಾಗಿ ಪವಿತ್ರಾತ್ಮನ ಬಲದ ಮೇಲೆ ಅವಲಂಬಿತವಾಗಬೇಕು ಅಂತ ನಂಬೋದಿಲ್ಲ ನಾವು.
The way God wants us to live.
ದೇವರು ಬಯಸುವ ರೀತಿಯಲ್ಲಿ ಜೀವಿಸುವುದನ್ನು.
And that's why Christians live a substandard life.
ಅದಕ್ಕಾಗಿ ಕ್ರೈಸ್ತರು ಕೆಳ ದರ್ಜೆಯ ಜೀವಿತವನ್ನ ಜೀವಿಸುತ್ತಾರೆ.
Most of the Christians, I'd say more than 95% of believers I have met.
ಅನೇಕ ಕ್ರೈಸ್ತರು, ನಾನು ಭೇಟಿಯಾದಂತ ಶೇಕಡ 95%ಕ್ಕಿಂತ ಹೆಚ್ಚಿನ ವಿಶ್ವಾಸಿಗಳು
ಲಿವ್ ಫಾರ್ ಫಾರ್ ಬಿಲೋ,
ಬಹಳಷ್ಟು ಕೆಳ ಕೆಳ ಮಟ್ಟದಲ್ಲಿ ಜೀವಿಸುತ್ತಿರುತ್ತಾರೆ.
The standard God wants them to live and they are quite content with it.
ಯಾವ ಗುಣಮಟ್ಟದಲ್ಲಿ ಅವರು ಜೀವಿಸಬೇಕು ಅಂತ ದೇವರು ಬಯಸುತ್ತಾರೋ ಆ ಮಟ್ಟದಲ್ಲಿ ಅವರು ಜೀವಿಸುವುದಿಲ್ಲ, ಅದರಲ್ಲೇ ತೃಪ್ತರಾಗಿರ್ತಾರೆ ಅವರು.
I mean, it's something like you're being content that your child is failing in second standard for 25 years.
ಅದು ಯಾವ ತರ ಹೇಳದಂಗೆ ಅಂದ್ರೆ ನಿಮ್ಮ ಮಗು ಎರಡನೇ ತರಗತಿಯಲ್ಲಿಯೇ ಸತತ 25 ವರ್ಷಗಳ ಕಾಲ ಅನುತ್ತೀರ್ಣ ಆಗ್ತಾ ಇದ್ರು ಕೂಡ ಅದರಲ್ಲೇ ತೃಪ್ತಿ ಹೊಂದಿರ್ತಿರಲ್ಲ ಹಾಗದು.
That's amazing. None of you'd be terribly disturbed if your child was 27 years old and sitting in second standard.
ಇದು ಒಂದು ವಿಸ್ಮಯವೆ ಸರಿ. ನೀವು ಬಹಳ ಭಯಾನಕವಾಗಿ ತೊಂದರೆಗೀಡಾಗ್ತೀರಿ ನಿಮ್ಮ ಮಗು 27 ವರ್ಷ ಆದರೂ ಕೂಡ ಇನ್ನು ಎರಡನೇ ತರಗತಿಯಲ್ಲಿಯೇ ಅಧ್ಯಯನ ಮಾಡುತ್ತಿರುವುದು.
Why are we not disturbed when we're not making progress?
ಯಾಕೆ ನಾವು ತೊಂದರೆಗೀಡಾಗುವುದಿಲ್ಲ, ನಾವಿನ್ನೂ ಬೆಳೆಯುತ್ತಿಲ್ಲ ಅನ್ನುವಂತ ವಿಷಯಕ್ಕಾಗಿ?
Have you tried to find out the reason?
ನೀವು ಕಾರಣವನ್ನ ಕಂಡುಹಿಡಿಯಲು ಪ್ರಯತ್ನ ಮಾಡಿದಿರಾ?
If you find your child is weak in mathematics, you send him for special classes, for tuition.
ನಿಮ್ಮ ಮಗು ಗಣಿತ ಶಾಸ್ತ್ರದಲ್ಲಿ ಬಲಹೀನವಾಗಿತ್ತು ಅಂತ ಅಂದ್ರೆ ವಿಶೇಷ ತರಗತಿಗಳಿಗೆ ಅಂದ್ರೆ ಟ್ಯೂಷನ್ಗಳಿಗೆ ಕಳುಹಿಸಿ ಕೊಡ್ತೀರಿ.
In mathematics, so that he can pass and move on to the third standard.
ಆ ಗಣಿತ ಶಾಸ್ತ್ರವನ್ನ ಉತ್ತೀರ್ಣಗೊಂಡು ಮುಂದಿನ ಮೂರನೇ ತರಗತಿಗೆ ಹೋಗುವಂತೆ ಸಹಾಯ
ಮಾಡುತ್ತಾರೆ.
ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾಕೆ ನಾವು ಬೆಳೆಯುತ್ತಿಲ್ಲ ಅನ್ನುವಂತ ವಿಷಯದಲ್ಲಿ ಕಾರಣವನ್ನ ನಾವು ಕಂಡುಕೊಳ್ಳಬೇಕು.
Or in our ministry, or in effectiveness.
ನಮ್ಮ ಕುಟುಂಬ ಜೀವಿತದಲ್ಲಾಗಬಹುದು, ನಮ್ಮ ಸೇವೆಯಲ್ಲಿ ಆಗಬಹುದು, ಇನ್ನು ಹೆಚ್ಚಿನದಾಗಿ ಪರಿಣಾಮಕಾರಿಯಾಗಲು.
A lot of preachers in the world never seem to.
ಲೋಕದಲ್ಲಿನ ಅನೇಕ ಬೋಧಕರು
seek God why there is not a greater anointing upon their ministry. They seem to be content.
ತಮ್ಮ ಸೇವೆಯಲ್ಲಿ ಯಾಕೆ ದೊಡ್ಡದಾದ ಅಭಿಷೇಕವನ್ನು ಹೊಂದಿಲ್ಲ ಎಂಬುವಂತ ವಿಷಯದಲ್ಲಿ ದೇವರನ್ನ ಹುಡುಕೋದಿಲ್ಲ, ಅವರು ಇರುವುದರಲ್ಲೇ ತೃಪ್ತರಾಗಿರ್ತಾರೆ.
With the level they the level of anointing they had 20 years ago when they preached God's word.
ಅವರು 20 ವರ್ಷದ ಹಿಂದೆ ದೇವರ ವಾಕ್ಯವನ್ನ ಬೋಧಿಸಲು ಆರಂಭಿಸಿದಾಗ ಯಾವ ಅಭಿಷೇಕದ ಮಟ್ಟದಲ್ಲಿ ಇರ್ತಾರಲ್ಲ ಅದೇ ಮಟ್ಟದಲ್ಲಿ ಇವತ್ತು ಇರ್ತಾರೆ.
It's pathetic and some of them are sink even lower.
ಇದು ನಿಜಕ್ಕೂ ಕರುಣಾಜನಕವಾದದ್ದು ಮತ್ತು ಇನ್ನೂ ಕೆಲವರು ಅದಕ್ಕಿಂತ ಕೆಳಗಿರ್ತಾರೆ.
There is a reason.
ಅದಕ್ಕೆ ಕಾರಣವಿದೆ.
The reason is a lack of total dependence upon God.
ಕಾರಣ ಏನಪ್ಪಾ ಅಂದ್ರೆ ಅವರು ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗುವುದರ ಕೊರತೆಯನ್ನ ಅನುಭವಿಸುತ್ತಿರುತ್ತಾರೆ.
Exactly like we would tell a person who is not really born again.
ಹೊಸದಾಗಿ ಹುಟ್ಟಿರದೇ ಇರುವಂತವರಿಗೆ ನಾವು ಏನ್ ಹೇಳ್ತೀವಲ್ಲ ಅದೇ ರೀತಿಯಾಗಿ
the trouble with you, your sins are not forgiven because
ಅವರಿಗೆ ಹೇಳ್ತೀವಿ ನಾವು ನಿಮಗೆ ತೊಂದರೆ ಏನಪ್ಪಾ ಅಂದ್ರೆ ನಿಮ್ಮ ಪಾಪಗಳು ಇನ್ನೂ ಕ್ಷಮಿಸಲ್ಪಟ್ಟಿಲ್ಲ. ಯಾಕಪ್ಪ ಅಂದ್ರೆ
you don't trust fully in Christ.
ನೀವು ಕ್ರಿಸ್ತನಲ್ಲಿ ಇನ್ನೂ ಸಂಪೂರ್ಣ ಭರವಸೆ ಇಟ್ಟಿಲ್ಲ.
You're trusting partially in him and partially you think that
ನೀವು ಭಾಗಶಃ ಆತನಲ್ಲಿ ಭರವಸೆ ಇಟ್ಟಿದ್ದೀರಿ, ಭಾಗಶಃ ಈ ರೀತಿ ಯೋಚನೆ ಮಾಡ್ತೀರಿ.
All your sacrifices and pilgrimages will add to that and somehow forgive your sins and then you'll never be forgiven.
ನೀವು ಮಾಡಿದಂತ ತ್ಯಾಗಗಳು ಅಥವಾ ನಿಮ್ಮ ಯಾತ್ರೆಗಳು ಇವೆಲ್ಲ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ಕೂಡಿಕೊಳ್ಳುತ್ತವೆ ಎಂಬುದಾಗಿ ಯೋಚನೆ ಮಾಡುತ್ತೀರಿ, ಆದ್ರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡೋದಿಲ್ಲ.
We understand that clearly.
ನಾವು ಅಂತದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತೀವಿ.
But that's the same answer I'd give to a lot of believers who are perpetually defeated.
ಸತತವಾಗಿ ಸೋಲಲ್ಪಟ್ಟಂತ ವಿಶ್ವಾಸಿಗಳಿಗೆ ನಾನು ಹೇಳುವಂತ ಉತ್ತರ ಇದೇ ಆಗಿದೆ.
Or why there's a greater not a greater anointing and effectiveness in your life. Do you know that
nimma jeevithadalli yake dodda abhisheka illa athwa parinamakari illa andre nimige gottidena?
All of us are supposed to have a ministry in the body of Christ, not preaching, not standing in the pulpit.
Navellaru kuda kristana dehadalli seve madabahudagide, bodhane madodu alla athwa vedike mele nilodu kuda alla.
But every single member of the body of Christ has to have some ministry.
Kristana dehada pratiyobba sadasyanu yavudadru ondu seveyanna madabekagiruttade.
There is no part, not even the nails, no part of this human body that God made without a function.
Manavana dehada yavude bhagagalu uguru sameta ಕೆಲಸ ಇಲ್ಲದಂಗೆ ದೇವರು ಅವುಗಳನ್ನ ಉಂಟು ಮಾಡಿಲ್ಲ.
ಎವ್ರಿ ಸಿಂಗಲ್ ಪಾರ್ಟ್ ಹ್ಯಾಸ್ ಅ ಫಂಕ್ಷನ್.
ಪ್ರತಿಯೊಂದು ಭಾಗವು ಯಾವುದಾದ್ರೂ ಒಂದು ಕಾರ್ಯದಲ್ಲಿ ತೊಡಗಿರುತ್ತದೆ.
ಬಟ್ ಎವ್ರಿ ಸಿಂಗಲ್ ಪಾರ್ಟ್ ಡೌನ್ ಟು ದ ಲಿಟಲ್ ನೇಲ್ ಫಂಕ್ಷನ್ಸ್.
ಪ್ರತಿಯೊಂದು ಭಾಗವು ಉಗುರಿನ ತನಕ ಪ್ರತಿಯೊಂದು ಕೂಡ ಕಾರ್ಯನಿರ್ವಹಿಸುತ್ತಿರುತ್ತವೆ.
ಬಿಕಾಸ್ ಇಟ್ ಈಸ್ 100% dependent on the head.
ಯಾಕಂದ್ರೆ ಪ್ರತಿಯೊಂದು ಭಾಗವು ತಲೆಯ ಮೇಲೆ ಅವಲಂಬಿತವಾಗಿರುತ್ತವೆ.
ಆನ್ ದ ಬ್ರೈನ್,
ಮೆದುಳಿನ ಮೇಲೆ.
You remove the brain and nothing in your body can function.
ನೀವು ಮೆದುಳನ್ನ ತೆಗೆದು ಬಿಡ್ರಿ ಆಗ ನಿಮ್ಮ ದೇಹದಲ್ಲಿ ಯಾವ ಭಾಗವೂ ಕೂಡ ಕಾರ್ಯನಿರ್ವಹಿಸುವುದಿಲ್ಲ.
It's dependent on the brain.
ಅವು ಮೆದುಳಿನ ಮೇಲೆ ಅವಲಂಬಿತವಾಗಿರುತ್ತವೆ.
You can cut off your left hand, the rest of your body will function. You cut off your legs, many parts of your body will function. But you cut off your brain, that's the end.
ನಿಮ್ಮ ಎಡಗೈಯನ್ನ ಕತ್ತರಿಸಿ ಬಿಸಾಕ್ರಿ ಬೇಕಾದ್ರೆ, ನಿಮ್ಮ ಕಾಲುಗಳನ್ನ ಕತ್ತರಿಸಿ ಬಿಸಾಕ್ರಿ, ನಿಮ್ಮ ದೇಹದ ವಿವಿಧ ಅಂಗಗಳು ಕಾರ್ಯನಿರ್ವಹಿಸುತ್ತವೆ, ಆದ್ರೆ ಮೆದುಳನ್ನ ತೆಗೆದು ಬಿಡ್ರಿ ಅಲ್ಲಿ ಮುಗಿತು ಅಂತ.
ಸೊ ಇಟ್ಸ್ ಟೋಟಲ್ ಡಿಪೆಂಡೆನ್ಸ್.
ಹಾಗಾಗಿ ಇಲ್ಲಿ ಸಂಪೂರ್ಣ ಅವಲಂಬಿತ ಇದೆ.
ವೈ ಇಸ್ ಇಟ್ ಫಾರ್ ಎಕ್ಸಾಂಪಲ್ ಬಿಲೀವರ್ಸ್ ಕಾಂಟ್ ವರ್ಕ್ ಟುಗೆದರ್? ವೈ ಇಸ್ ಇಟ್ ಹಸ್ಬೆಂಡ್ ಅಂಡ್ ವೈಫ್ ಕಾಂಟ್ ಗೆಟ್ ಅಲಾಂಗ್ ವಿತ್ ಈಚ್ ಅದರ್?
ಯಾಕೆ ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಕೆಲಸ ಮಾಡೋಕೆ ಆಗೋದಿಲ್ಲ? ಯಾಕೆ ಗಂಡ ಹೆಂಡತಿಯರು ಪರಸ್ಪರ ಒಬ್ರಿಗೊಬ್ರು ಬೆರೆಯೋದಿಲ್ಲ?
ಹೌ ಮೆನಿ ಬಿಲೀವರ್ಸ್ ಸೀಮ್ ಟು ಅಕ್ಸೆಪ್ಟ್ ಇಟ್ ಆಸ್ ನಾರ್ಮಲ್?
ಎಷ್ಟು ಜನ ವಿಶ್ವಾಸಿಗಳು ಇದನ್ನ ಸಾಮಾನ್ಯ ಎಂದು ಸ್ವೀಕರಿಸುತ್ತಾರೆಂದು ತೋರುತ್ತದೆ?
ದಟ್ ಮೈ ವೈಫ್ ಅಂಡ್ ಐ ವಿಲ್ ಫೈಟ್ ಎವ್ರಿ ಡೇ ಆರ್ ಅಟ್ ಲೀಸ್ಟ್ ಒನ್ಸ್ ಅ ಮಂತ್. ದಟ್ಸ್ ನಾರ್ಮಲ್.
ನಾನು ಮತ್ತು ನನ್ನ ಹೆಂಡತಿ ದಿನಾಲೂ ಜಗಳಾಡುತ್ತೇವೆ ಅಥವಾ ತಿಂಗಳಿಗೆ ಒಂದು ಸಲ ಜಗಳಾಡುತ್ತೇವೆ, ಅದು ಸಾಮಾನ್ಯ ಅಂತ ಅಂದುಕೊಳ್ಳುವಂತದ್ದು.
ಹೌ ಮೆನಿ ಬಿಲೀವರ್ಸ್ ಅಕ್ಸೆಪ್ಟ್ ದಟ್ ಆಸ್ ನಾರ್ಮಲ್? That is not the will of God.
ಎಷ್ಟು ಜನ ವಿಶ್ವಾಸಿಗಳು ಇದನ್ನು ಸಾಮಾನ್ಯ ಎಂದು ಸ್ವೀಕರಿಸುತ್ತಾರೆ ಅಥವಾ ಒಪ್ಪಿಕೊಳ್ಳುತ್ತಾರೆ, ಇದು ದೇವರ ಚಿತ್ತವಲ್ಲ.
That's the will of the devil, and if you are living like that, you are accepting the will of the devil in your life.
ಇದು ಸೈತಾನನ ಚಿತ್ತವಾಗಿದೆ. ನೀವು ಅದೇ ರೀತಿಯಲ್ಲಿ ಜೀವಿಸುತ್ತಾ ಹೋದ್ರೆ ನಿಮ್ಮ ಜೀವಿತದಲ್ಲಿ ಸೈತಾನನ ಚಿತ್ತವನ್ನು ಒಪ್ಪಿಕೊಳ್ತಿದ್ದೀರಿ ಅಂತ ಅರ್ಥ.
Now you say, what can I do? My partner is like that. Let your partner be like that. Why should you be like that?
ನೀವು ಹೇಳಬಹುದು, ನಾನೇನ್ ಮಾಡ್ಲಿ ನನ್ನ ಬಾಳ ಸಂಗಾತಿ ಹಾಗೆ ಅಂತ. ನಿಮ್ಮ ಬಾಳ ಸಂಗಾತಿ ಹಾಗಿರಲಿ, ಪರವಾಗಿಲ್ಲ, ಆದರೆ ನೀವ್ಯಾಕೆ ಅದೇ ರೀತಿ ಇರ್ತೀರಿ?
ಯು ಕಾಂಟ್ ಮೇಕ್ ಅ ನಾಯ್ಸ್ ವಿದೌಟ್ ಬೋತ್ ಹ್ಯಾಂಡ್ಸ್ ಕೋಆಪರೇಟಿಂಗ್ ಟು ಕ್ಲಾಪ್. ಇಫ್ ಒನ್ ಹ್ಯಾಂಡ್ ರಿಫ್ಯೂಸಸ್, ನೋ ಸೌಂಡ್.
ಎರಡು ಕೈಗಳು ಚಪ್ಪಾಳೆ ತಟ್ಟಲು ಸಹಕರಿಸದೆ ನೀವು ಶಬ್ದ ಮಾಡಲು ಸಾಧ್ಯವಿಲ್ಲ. ಒಂದು ಕೈ ನಿರಾಕರಿಸಿದ್ರೆ ಶಬ್ದನೇ ಇರೋದಿಲ್ಲ ಅಲ್ಲಿ.
ದೇರ್ ವಿಲ್ ಬಿ ನೋ ಫೈಟ್ ಇಫ್ ಒನ್ ಪರ್ಸನ್ ಒನ್ ಪಾರ್ಟ್ನರ್ ರಿಫ್ಯೂಸಸ್ ಟು ಫೈಟ್.
ಒಬ್ಬ ಬಾಳ ಸಂಗಾತಿ ಜಗಳವಾಡುವುದನ್ನು ನಿರಾಕರಿಸಿದ್ರೆ ಅಲ್ಲಿ ಜಗಳವೇ ಉಂಟಾಗುವುದಿಲ್ಲ.
ಇಟ್ಸ್ ನಾಟ್ ಓನ್ಲಿ ಇನ್ ಹೋಮ್, ಇಟ್ಸ್ ಇನ್ ದ ಚರ್ಚ್, ಇನ್ ದಿ ಆಫೀಸ್, ಆರ್ ಇನ್
ಅದು ಮನೆಯಲ್ಲಿ ಮಾತ್ರ ಅಲ್ಲ, ಸಭೆ ಮತ್ತು ಕಚೇರಿಯಲ್ಲಿ ಕೂಡ ಆಗಬಹುದು.
ಯು ಸಿ ಅವರ್ ಪೀಪಲ್ ಫೈಟ್ ಇನ್ ದ ಬಸ್ಸಸ್ ಅಂಡ್ ಟ್ರೈನ್ಸ್ ಅಂಡ್ ಆನ್ ದ ರೋಡ್ಸ್.
ನೀವು ಜನರ ನೋಡ್ರಿ, ಅವರು ಬಸ್ಗಳಲ್ಲಾಗಬಹುದು, ರೈಲಿನಲ್ಲಾಗಬಹುದು, ರಸ್ತೆಯಲ್ಲಾಗಬಹುದು, ಹೇಗೆ ಜಗಳ ಮಾಡ್ತಿರ್ತಾರೆ.
ಎವ್ರಿವೇರ್ ದೇ ಕ್ಯಾನಾಟ್ ಬಿ ಅ ಫೈಟ್ ಇಫ್ ಒನ್ ಪರ್ಸನ್ ರಿಫ್ಯೂಸಸ್ ಟು ಫೈಟ್.
ಒಬ್ಬ ವ್ಯಕ್ತಿಯು ಜಗಳವಾಡುವುದನ್ನು ನಿರಾಕರಿಸಿದಾಗ ಅಲ್ಲಿ ಜಗಳವೇ ಉಂಟಾಗುವುದಿಲ್ಲ.
ದ ರೀಸನ್ ಫಾರ್ ಆಲ್ ದಿಸ್ ಇಸ್ ವೈ, ಹೌ ಇಸ್ ಇಟ್ ಆನ್ ದಿ ಅದರ್ ಹ್ಯಾಂಡ್ ಇನ್ ಅವರ್ ಹ್ಯೂಮನ್ ಬಾಡಿ.
ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಮನುಷ್ಯನ ದೇಹದಲ್ಲಿ ಮತ್ತೊಂದು ಕಡೆ
ಎವ್ರಿ ಪಾರ್ಟ್ ಕೋಆಪರೇಟ್ ಸೋ ವೆಲ್. ಹ್ಯಾವ್ ಯು ಎವರ್ ಟ್ರೈಡ್ ಡೂಯಿಂಗ್ ಥಿಂಗ್ಸ್ ವಿತ್ ಟೂ ಹ್ಯಾಂಡ್ಸ್ ಟುಗೆದರ್? ಸೊ ಈಸಿ.
ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಗಳು ಒಂದಕ್ಕೊಂದು ಸಹಕರಿಸಿಕೊಂಡು ಒಟ್ಟಾಗಿ ಕೆಲಸ ಮಾಡುತ್ತವೆ. ನೀವು ಎಂದಾದರೂ ಎರಡು ಕೈಗಳನ್ನು ಒಟ್ಟಿಗೆ ಸೇರಿಸಿ ಏನಾದರೂ ಮಾಡಲು ಪ್ರಯತ್ನಿಸಿದ್ದೀರಾ? ಅದು ಬಹಳ ಸುಲಭ.
ಯು ಡೋಂಟ್ ಫೈಂಡ್ ಒನ್ ಹ್ಯಾಂಡ್ ರಿಫ್ಯೂಸಿಂಗ್ ಟು ಕೋಆಪರೇಟ್ unless it's paralyzed.
ಒಂದು ಕೈ ಸಹಕರಿಸದೆ ಇರುವಂತದ್ದನ್ನ ನೀವು ನೋಡಲು ಆಗುವುದಿಲ್ಲ. ಅದು ಪಾರ್ಶ್ವವಾಯು ಆಗಿದ್ರೆ ಮಾತ್ರ ಸಹಕರಿಸುವುದಿಲ್ಲ.
Paralyzed means it's not listening to the head.
ಪಾರ್ಶ್ವವಾಯು ಅಂತ ಅಂದ್ರೆ ಅದು ತಲೆಯಿಂದ ಕೇಳಿಸಿಕೊಳ್ಳುತ್ತಿರುವುದಿಲ್ಲ.
It's not connected to the head. It's not dependent on the head anymore.
ಅದು ತಲೆಗೆ ಸಂಪರ್ಕ ಹೊಂದಿರುವುದಿಲ್ಲ, ತಲೆಯ ಮೇಲೆ ಅವಲಂಬಿತವಾಗಿರುವುದಿಲ್ಲ.
That's the reason not only for failure in our individual life.
ಅದೇ ಕಾರಣಕ್ಕಾಗಿ ನಮ್ಮ ಸ್ವಂತ ವೈಯಕ್ತಿಕ ಜೀವಿತದಲ್ಲಿ ಸೋಲನ್ನ ಅನುಭವಿಸುವುದು ಮಾತ್ರವಲ್ಲ,
but also the reason why we can't get along with each other.
ಅದೇ ಕಾರಣ ನಾವು ಒಬ್ರಿಗೊಬ್ರು ಪರಸ್ಪರ ಬೆರೆಯದೆ ಇರುವಂತದ್ದು.
It's because of a lack of total dependence upon God.
ಅದು ಏನಕ್ಕಪ್ಪ ಅಂತಂದ್ರೆ ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗುವುದರ ಕೊರತೆ ಇರುವುದರಿಂದ.
ಸೊ ದ ಒನ್ ಮಾರ್ಕ್ ಆಫ್ ಟ್ರೂ ಫೇತ್ ಇಸ್ ಟೋಟಲ್ ಡಿಪೆಂಡೆನ್ಸ್ ಅಪಾನ್ ಗಾಡ್.
ನಂಬಿಕೆಯ ಒಂದು ಗುರುತು ಯಾವ್ದಪ್ಪ ಅಂದ್ರೆ ಅದು ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವುದಾಗಿದೆ.
ಲೆಟ್ ಮೀ ರಿಪೀಟ್, ಜಸ್ಟ್ ಲೈಕ್ ವಿ totally depend on Christ's sacrifice on the cross.
ನಾನು ನಿಮಗೆ ಮತ್ತೊಮ್ಮೆ ಹೇಳಲು ಇಷ್ಟಪಡ್ತೇನೆ, ಶಿಲುಬೆಯ ಮೇಲೆ ಕ್ರಿಸ್ತನ ಒಂದು ತ್ಯಾಗದ ಮೇಲೆ ನಾವು ಸಂಪೂರ್ಣವಾಗಿ ಅವಲಂಬಿತವಾಗಿದೀವಲ್ಲ, ಆತರ.
For the forgiveness of our sins plus zero. ಪ್ಲಸ್ ಜೀರೋ
ಅದು ನಮ್ಮ ಪಾಪಗಳ ಕ್ಷಮಾಪಣೆಗಾಗಿ ಜೊತೆಗೆ ಶೂನ್ಯ ಅಂದ್ರೆ ಜೊತೆಗೆ ಶೂನ್ಯ ಏನು ಇಲ್ಲ ಅಂತ ಅದ್ರ ಜೊತೆಗೆ.
ಸೊ ಯು ಸೇ ಬ್ರದರ್ ಜಾಕ್, ಡಸ್ ದಟ್ ಮೀನ್ ದಟ್ ಐ ಹ್ಯಾವ್ ಟು ಡು ನಥಿಂಗ್?
ನೀವು ಹೇಳಬಹುದು ಹಾಗಾದ್ರೆ ಸಹೋದರ ಜಾಕ್ ರವರೇ, ಅದರ ಅರ್ಥ ನಾನು ಏನು ಮಾಡೋ ಹಾಗಿಲ್ವ ಹಾಗಾದ್ರೆ ಅಂತ?
ಫಾರ್ ವಿಕ್ಟರಿ ಓವರ್ ಸಿನ್, ಲೆಟ್ ಮೀ ಆಸ್ಕ್ ಯು, ಡಿಡ್ ಯು ಡೂ ನಥಿಂಗ್?
ಪಾಪದ ಮೇಲೆ ಜಯ, ನಾನು ನಿಮಗೆ ಕೇಳಕ್ ಇಷ್ಟಪಡ್ತೇನೆ, ನೀವು ಏನು ಮಾಡೋ ಹಾಗಿಲ್ವ ಹಾಗಾದ್ರೆ?
ಟು ಗೆಟ್ ಫಾರ್ಗಿವ್ನೆಸ್ ಆಫ್ ಸಿನ್ಸ್, ಯು ಡಿಡ್ನ್ ಡು ಎನಿಥಿಂಗ್ ಟು ಅರ್ನ್ ಇಟ್.
ನೀವು ಪಾಪ ಕ್ಷಮಾಪಣೆಯನ್ನ ಸಂಪಾದಿಸಿಕೊಳ್ಳಲು ನೀವೇನು ಮಾಡಿಲ್ಲ.
ಬಟ್ ಯು ಸರ್ಟನ್ಲಿ ಹ್ಯಾಡ್ ಟು ರಿಪೆಂಟ್ ಅಂಡ್ ಸೇ ಅಂಡ್ ಟು ಕಮ್ ಟು ದ ಲಾರ್ಡ್ ಸೇ, ಲಾರ್ಡ್ ಐ ಬಿಲೀವ್ ಅಂಡ್ ಐ ರಿಸೀವ್ ಯು. ಡಿಡ್ ಯು ಹ್ಯಾವ್ ಟು ಡೂ ದಟ್?
ನಿಶ್ಚಿತವಾಗಿ ನೀವು ಮಾನಸಾಂತರ ಪಡಬೇಕು, ಕರ್ತನ ಬಳಿಗೆ ಬಂದು ಕರ್ತರೆ ನಾನು ನಿಮ್ಮನ್ನ ನಂಬುತ್ತೇನೆ, ನಿಮ್ಮನ್ನ ಸ್ವೀಕರಿಸಿಕೊಳ್ಳುತ್ತೇನೆ ಅಂತ. ಏನು ಮಾಡೋದಿಲ್ವ ಹಾಗಾದ್ರೆ ಈ ತರ?
ಪೀಪಲ್ ಡಿಡ್ನ್ಟ್ ಹ್ಯಾವ್ ಟು ಡೂ ಎನಿಥಿಂಗ್, ದೆನ್ ದ ಹೋಲ್ ವರ್ಲ್ಡ್ ವುಡ್ ಬಿ ಸೇವ್ಡ್.
ಜನರು ಈ ರೀತಿಯಾಗಿ ಏನು ಮಾಡಲಿಲ್ಲ ಅಂದ್ರೆ ಕರ್ತನ ಬಳಿಗೆ ಬಂದು ಇಡೀ ಲೋಕ ರಕ್ಷಣೆ ಹೊಂದುತ್ತಿತ್ತು ಆಗ.
And yet only 1% or less of the world is saved. Why is that?
ಲೋಕದಲ್ಲಿ ಶೇಕಡ ಒಂದರಷ್ಟು ಅಥವಾ ಅದಕ್ಕಿಂತ ಕಡಿಮೆ ಮಾತ್ರ ರಕ್ಷಣೆಗೆ ಒಳಪಟ್ಟಿದ್ದಾರೆ. ಯಾಕದು?
The work is entirely what Christ has done. He said it's finished. You can't add to it.
ಕ್ರಿಸ್ತನು ಆಗಲೇ ಸಂಪೂರ್ಣವಾಗಿ ಎಲ್ಲಾ ಕಾರ್ಯ ಮಾಡಿದ್ದಾನೆ, ಅದು ಮುಗಿದು ಹೋಗಿದೆ, ನೀವು ಅದಕ್ಕೆ ಏನನ್ನು ಸೇರಿಸಲು ಆಗುವುದಿಲ್ಲ.
Faith is to depend on that. It's to receive what God is giving.
ನಂಬಿಕೆ ಅಂದ್ರೆ ಅದರ ಮೇಲೆ ಅವಲಂಬಿತವಾಗುವುದಾಗಿದೆ ಮತ್ತು ದೇವರು ಕೊಟ್ಟಿರುವಂತದ್ದನ್ನ ಸ್ವೀಕರಿಸುವುದಾಗಿದೆ.
ಐ ಡೋಂಟ್ ಹ್ಯಾವ್ ಟು ಪ್ರೊಡ್ಯೂಸ್ ಎನಿಥಿಂಗ್, ಬಟ್ ಐ ಹ್ಯಾವ್ ಟು ರಿಸೀವ್. ಇಫ್ ಯು ಡೋಂಟ್ ರಿಸೀವ್, ಯು ಡೋಂಟ್ ಗೆಟ್ ದ ಬೆನಿಫಿಟ್.
ನಾನಾಗಿ ಏನನ್ನು ಉತ್ಪಾದನೆ ಮಾಡಲು ಆಗುವುದಿಲ್ಲ, ನಾನು ಸ್ವೀಕರಿಸಿಕೊಳ್ಳಬೇಕು. ಒಂದು ವೇಳೆ ನಾನು ದೇವರು ಕೊಡುವಂತದ್ದನ್ನು ಸ್ವೀಕರಿಸಿಕೊಳ್ಳಿಲ್ಲ ಅಂದ್ರೆ ಲಾಭ ತೆಗೆದುಕೊಳ್ಳಲಾಗುವುದಿಲ್ಲ.
ಫಾರ್ಗಿವ್ನೆಸ್ ಆಫ್ ಸಿನ್ಸ್ ಇಸ್ ಆಫರ್ಡ್, ಇಫ್ ಐ ಡೋಂಟ್ ರಿಸೀವ್ ಇಟ್ I don't get the forgiveness of sins.
ಪಾಪ ಕ್ಷಮಾಪಣೆಯನ್ನ ಆಗಲೇ ನೀಡಲಾಗಿದೆ, ನಾನು ಅದನ್ನ ಸ್ವೀಕರಿಸಿಕೊಳ್ಳಲಿಲ್ಲ ಅಂದ್ರೆ ನಾನು ಪಾಪ ಕ್ಷಮಾಪಣೆಯನ್ನ ಪಡೆಯಲು ಆಗುವುದಿಲ್ಲ.
The power of the Holy Spirit is offered. If I don't receive it and I think I can manage on my own, I won't get it.
ಪವಿತ್ರಾತ್ಮನ ಬಲವನ್ನು ಕೂಡ ನೀಡಲಾಗಿದೆ, ನಾನು ಅದನ್ನ ಸ್ವೀಕರಿಸಿಕೊಳ್ಳದೆ ಪರವಾಗಿಲ್ಲ ನನಗೆ ನಾನೇ ಎಲ್ಲವನ್ನೂ ನಿರ್ವಹಿಸಿಕೊಳ್ಳುತ್ತೇನೆ ಅಂತ ಹೇಳುವಾಗ ಅದನ್ನು ಪಡೆದುಕೊಳ್ಳಲು ಆಗುವುದಿಲ್ಲ ನಾನು.